ಅನ್ನು ಮಾಡ್ತಾ ಇದ್ದೀವಿ. ಮೊದಲನೇ ಶ್ಲೋಕವನ್ನು ಓದ್ಬಿಟ್ಟು ಮತ್ತು ನಾವು ಮಾಡ್ತಾ ಇರುವ ಶ್ಲೋಕಗಳಿಗೆ ಬರೋಣ. ಜನ್ಮಾದ್ಯಸ್ಯ ಏತೋನ್ಮಯಾದ್ ಇತರತಸ್ ಅರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿ ಕವಯೇ ಮುಹ್ಯಂತಿಯಂ ಸೂರಯ ತೇಜೋವಾರಿ ಮುದಾಂ ಯಥಾ ವಿನಿಮಯೋ ಯತ್ರ ತಿಸರ್ಗೋಂಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಅದಾದ್ಮೇಲೆ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಈ ಐದನೇ ಸ್ಕಂದದಲ್ಲಿರುವಂತಹ 19ನೇ ಅಧ್ಯಾಯದಲ್ಲಿರುವಂತಹ ಶ್ಲೋಕಗಳನ್ನು ನೋಡಿದ್ದೀವಿ. ಅಹೋಪದೇಶಾಂ ಕಮಕಾಲಿ ಶೋಭನಂ ಪ್ರಸನ್ನ ಯೇಷಾಂ ಸಿದ ಸ್ವಯಂ ಹರಿ ಏ ಜನ್ಮ ಲಬ್ಧಂ ನಿಷು ಭಾರತಾಜರೆ ಮುಕುಂದ ಸೇಯೋ ಪೈಕಸ್ಪೃಹಾತ್ಮವಿಹಿ ಅನ್ನೋದು ನೋಡಿದ್ದೀವಿ. ಅದಾದ್ಮೇಲೆ ಸುರೋ ಸುರೋವಾತ ನರೋಥ ವಾನರ ಸರ್ವಾತ್ಮನಾಯ ಸುಕೃತಜ್ಞ ಮುತ್ತಮಂ ಭಜೇತ ರಾಮಂ ಮನುಜಾಕೃತಿಂ ಹರಿಂ ಯ ಉತ್ತರಾನ್ ಆನಯತ್ ಕೋಸಲಾನ್ ದಿವಮಿತಿ ಅನ್ನೋದನ್ನು ನೋಡಿದ್ವಿ. ಈ 19ನೇ ಅಧ್ಯಾಯ 5ನೇ ಸ್ಕಂದದಲ್ಲಿ ಅದು ಶುರು ಆಗುವಾಗ ಇದು ಏನು ಅಸಲು ಪ್ರಸಂಗ ಏನು ಅಂತ ಹೇಳಿ ಸಂಕ್ಷೇಪವಾಗಿ ನೋಡೋಣ. ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜ್ಗೆ ಭಗವಂತ ಹೇಗೆ ತಾನು ಭಗವಂತನ ಎಲ್ಲ ಅವತಾರಗಳು ಎಲ್ಲ ರೂಪಗಳು ಎಲ್ಲ ಕಾಲಗಳಲ್ಲಿಯೂ ಯಾವಾಗಲೂ ಇರುತ್ತೆ, ಆದರೂ ಪ್ರಕಟ ಮಾಡುವುದು ತಾನು ಎಲ್ಲರಿಗೂ ಪ್ರಕಟ ಮಾಡುವುದು ಕೆಲವು ಕಾಲದಲ್ಲಿ ಮಾಡ್ತಾ ಮಾಡ್ತಾರ, ಅದಾದ ಮೇಲೆ ಮಿಕ್ಕವರಿಗೆ ಆ ಭಗವಂತ ರಾಮಾವತಾರ ಆಯ್ತು, ರಾಮಾವತಾರ ಮುಗಿದೋಯ್ತು, ಪರಮಾತ್ಮ ವೈಕುಂಠಕ್ಕೆ ಹೊರಟುಬಿಟ್ಟ, ಸೊ ರಾಮಾವತಾರ ಇನ್ನು ಯಾರಿಗೂ ಕಾಣಿಸೋದಿಲ್ಲ ಅಂತ ಯಾರಿಗಾದರೂ ಭಾವನೆ ಬಂದರೆ ಅದು ಸರಿಯಲ್ಲ ಅನ್ನೋದನ್ನು ತೋರಿಸ್ತಾ ಹೇಳ್ತಾ ಇದ್ದಾರೆ. ಕಿಂ ಪುರುಷೇತು ವಶ್ಯೇ ಭಗವಂತ ಆದಿಪುರುಷಂ ಲಕ್ಷ್ಮಣಾಗ್ರದಂ ಸೀತಾಭಿರಾಮಂ ರಾಮಂ ತಚ್ಚರಣ ಸನ್ನಿಕಷಾಭಿರತಃ ಪರಮ ಭಾಗವತೋತ್ತಮೋ ಹನುಮಾನ್ ಸಹ ಕಿಂ ಪುರುಷೈಃ ಅವಿರತ ಭಕ್ತಿ ರೂಪಾಸ್ತೆ ಆಷ್ಟಿಷೇನೇನ ಸಹ ಗಂಧರ್ವೈಃ ಅನುಗೂಯ್ಯಮಾನ ಪರಮ ಕಲ್ಯಾಣೀಂ ಭರ್ತು ಭಗವತ್ಕಥಾಂ ಸಮುಪಶೃಣೋತಿ ಸ್ವಯಂ ಸೇದಂ ಗಾಯತಿ ಅಂತೇಳಿ ಭಗವಂತ ಶ್ರೀರಾಮಚಂದ್ರದೇವರು ಈವಾಗಲೂ ಕೂಡ ಆ ಹನುಮಂತ ದೇವರಿಗೆ ಕಿಂಪುರುಷ ವರ್ಷದಲ್ಲಿ ಕಾಣಿಸಿಕೊಡ್ತಾ ಇದ್ದಾರೆ. ಆ ರಾಮದೇವರ ಸೇವೆಯನ್ನು ಅಲ್ಲಿ ಕಿಂಪುರುಷ ವರ್ಷದಲ್ಲಿ ಹನುಮಂತ ತಾನು ಕಿಂಪುರುಷರ ಜೊತೆಯಲ್ಲಿ ಸೇರಿಕೊಂಡು ನಿರಂತರ ಭಕ್ತಿಯುತರಾಗಿ ಉಪಾಸನೆ ಮಾಡ್ತಾ ಇದ್ದಾರೆ ಅನ್ನುವ ವಿಷಯವನ್ನು ಹೇಳುವುದರ ಮೂಲಕವಾಗಿ ರಾಮಚಂದ್ರ ದೇವರು ರಾಮಾವತಾರವನ್ನು ಮುಗಿಸಿ ಹೋಗಿದ್ದಾರೆ ಅಂತ ಹೇಳಿದರೆ ಅದು ಲೋಕದೃಷ್ಟಿಯಲ್ಲಿ ಮಾತ್ರ ಜನರಿಗೆ ಕಾಣಿಸಿಕೊಡ್ತಾ ಇಲ್ಲ, ಆದರೆ ತನ್ನ ಭಕ್ತರಿಗೆ ಆಂತರಿಂಗ ಭಕ್ತರಾದಂತಹ ಹನುಮಂತ ಮುಂತಾದವರಿಗೆ ಅಷ್ಟೇ ಅಲ್ಲದೆ ಕಿಂಪುರುಷರಿಗೆಲ್ಲರಿಗೂ ಕೂಡ ರಾಮಚಂದ್ರ ದೇವರು ಇನ್ನೂ ದರ್ಶನವನ್ನು ಕೊಡ್ತಾ ಅವರ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಬದರಿಕಾಶ್ರಮದಲ್ಲಿ ಕೂಡ ನರನಾರಾಯಣರು, ನರನಲ್ಲಿ ಭಗವಂತನ ಆವೇಶ, ನಾರಾಯಣ ಸ್ವಯಂ ಭಗವಂತ, ಹೀಗೆ ನರನಾರಾಯಣರ ರೂಪದಲ್ಲಿ ಇದ್ದು ನಾರದರಿಂದ ಸೇವಿತರಾಗಿ ಅಲ್ಲಿದ್ದಾರೆ ಬದರಿಕಾಶ್ರಮದಲ್ಲಿ ಅನ್ನೋದನ್ನು ಈ ವಿಧವಾಗಿ ವಿಚಾರವನ್ನು ಹೇಳ್ತಾ ಬಂದು ಅಲ್ಲಿ ಆ ಕಾರಣದಿಂದ ಆ ಸಂದರ್ಭದಲ್ಲಿ ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಸುರೋ ಸುರೋ ವಾತ ನರೋತ ವಾನರಹ ಅಂತ ಹೇಳೋದು ಆ ಕಾರಣದಿಂದ ಹನುಮಂತ ದೇವರು ಸ್ವಯಂ ನಾನು ಅನುಭವ ಮಾಡಿದ್ದೀನಿ ಭಗವಂತ ಎಲ್ಲಿ ಯಾವ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಪಶು ಪಕ್ಷಾದಿಗಳನ್ನು ಜಟಾಯುಗೆ ಸ್ವಯಂ ಶ್ರೀರಾಮ ದೇವರು ಅಂತ್ಯಕ್ರಿಯೆಗಳನ್ನು ಮಾಡಿದ್ದಾರೆ. ಹೀಗೆ ಎಲ್ಲ ಪಶು ಪಕ್ಷಿಯಾದಿಗಳು ಎಲ್ಲರನ್ನು ಕೂಡ ಭಗವಂತ ತಾನು ಸಮದೃಷ್ಟಿ ಅಂದ್ರೆ ನಿಷ್ಪಕ್ಷಪಾತವಾಗಿ ಯಾರು ಭಕ್ತರಾಗಿರ್ತಾರೋ ಅವರನ್ನು ಭಗವಂತ ಕರುಣಾದೃಷ್ಟಿಯಿಂದ ನೋಡ್ತಾರೆ, ಸಖ್ಯವನ್ನು ಮಾಡ್ತಾರೆ. ಹನುಮಂತ ದೇವರು ಅವರಿಗೆ ಬ್ರಹ್ಮ ಪದವಿಯನ್ನೇ ಪ್ರದಾನ ಮಾಡಿದ್ದಾರೆ. ಅಫ್ಕೋರ್ಸ್ ವಾಯುದೇವರ ಅವತಾರ ಎಲ್ಲವನ್ನು ಅಂದ್ರೆ ಅದನ್ನು ತೋರಿಸುವುದಕ್ಕಾಗಿ ವಾಯುದೇವರು ಹಾಗೆ ಹನುಮಂತರಾಗಿ ಅವತಾರ ಮಾಡಿದ್ದು. ಕಪಿ ಜನ್ಮ ಮಾಡಿದ್ರು ಕಪಿ ಬಹಳ ಚಂಚಲವಾದದ್ದು, ಆದರೆ ಹೊರಗೆ ಕಪಿಯ ರೂಪ ಒಳಗೆ ಸ್ಥಿರವಾದ ಭಗವಂತನ ಭಕ್ತಿ. ನಮಗೆ ಹೊರಗೆ ಮನುಷ್ಯನ ರೂಪ, ಆದ್ರೆ ಒಳಗೆ ನಮ್ಮ ಮನಸ್ಸು ಕಪಿಯಂತೆ ಬಹಳ ಸಂಚಲಿತವಾಗಿರುತ್ತೆ. ಸೊ ಇದನ್ನು ಸ್ಥಿರವಾದ ಭಗವಂತನ ಭಕ್ತಿ ಇದೆ ಅಂತ ಹೇಳಿ ಹನುಮಂತ ದೇವರ ರೂಪದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ ವಾಯುದೇವರು. ಹಾಗೆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭವಾಗಿ ಆ ರಾಮದೇವರನ್ನು ಚಿಂತನೆ ಮಾಡ್ತಾ ಯಾರು ದೇವತೆಗಳಾಗಲಿ ಅಸುರರಾಗಲಿ ಯಾರೇ ಆಗಲಿ ಯಾರಾದರೆ ಸರ್ವಾತ್ಮನ ಅಂದ್ರೆ ಎಲ್ಲ ವಿಧವಾಗಿ ಎಲ್ಲ ಪ್ರಕಾರಗಳಿಂದಲೂ ಸುಕೃತಜ್ಞನಾದಂತಹ ಪುಣ್ಯ ಕಾರ್ಯಗಳನ್ನು ತಿಳಿದವನಾಗಿ ಭಗವಂತ ಸರ್ವೋತ್ತಮನಾಗಿರುವ ಆ ರಾಮಚಂದ್ರನನ್ನು ಸೇವೆ ಮಾಡಿದರೆ ನಮಗೆ ಭಗವಂತ ಅನುಗ್ರಹ ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಹೇಳಿದ್ದಾರೆ ಅಲ್ಲಿ. ಅದಾದ ಮೇಲೆ ಅಲ್ಲಿ 5ನೇ ಸ್ಕಂದದ ಶ್ಲೋಕಗಳು ಮುಗಿದಿದೆ. 6ನೇ ಸ್ಕಂದದಲ್ಲಿ ಇರುವಂತಹ 1ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳಿದಂತಹ ಮಾತು ಸತ್ವನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣ ರಾಗಿಯೈರಿಹ ನತೇ ಯಮಂ ಪಾಶಬ್ದಸ್ಥ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಹ ಅನ್ನೋದನ್ನು ಸಂಕ್ಷೇಪವಾಗಿ ನೋಡಿದ್ವಿ. ಇದು ಸಂದರ್ಭ ಏನು ಅಂತ ಹೇಳಿದರೆ ಈ ಆರನೇ ಸ್ಕಂದದಲ್ಲಿ ಅಜಮಿಳನ ವೃತ್ತಾಂತ ಬರುತ್ತೆ. ನೀವೆಲ್ಲರೂ ಅಜಮಿಳನ ಕಥೆಯನ್ನು ಕೇಳಿದ್ದೀರಾ. ಸೊ ಅಜಮಿಳ ಆ ವೃತ್ತಾಂತದಲ್ಲಿ ಅಜಮಿಳ ತಾನು ಒಳ್ಳೆ ಸಾಧನೆ ಮಾಡಿದ ಸಾಧಕ, ಒಳ್ಳೆ ಭಗವದ್ಭಕ್ತ, ಆದರೂ ಪ್ರಾರಬ್ಧ ಕರ್ಮದ ವಶದಿಂದ ತಾನು ಒಂದು ದಾಸಿಯನ್ನು ನೋಡಿದಾಗ ಆ ದಾಸಿಯನ್ನು ನೋಡಿ ಮನಸ್ಸು ಚಂಚಲವಾಗಿ ಜೀವನವನ್ನು ತನ್ನ ಹೆಂಡತಿ ಮಕ್ಕಳನ್ನೆಲ್ಲನ್ನು ಬಿಟ್ಬಿಟ್ಟು ವೃದ್ಧರ ತಂತ್ರಗಳನ್ನು ಬಿಟ್ಟು ಆ ದಾಸಿಯಿಂದ ಇದ್ದು ಜೀವನವೆಲ್ಲಾನು ತನ್ನ ಸನ್ಮಾರ್ಗವನ್ನು ಬಿಟ್ಟು ಬಿಟ್ಟು ಪ್ರವರ್ತನೆ ಮಾಡ್ತಾನೆ. ಆದ್ರೆ ಆ ಪೂರ್ವ ಪುಣ್ಯದ ವಶದಿಂದ ಕೊನೆ ಕಾಲದಲ್ಲಿ ಆ ಯಮಭಟರು ಬಂದಾಗ ಯಮಪಾಶಕ್ಕೆ ಆ ಯಮಭಟರನ್ನು ನೋಡಿ ಹೆದರಿಕೊಂಡು ಹೆದರಿದವನಾಗಿ ತನ್ನ ಮಗನಾದ ನಾರಾಯಣ ಅಂತ ಹೇಳಿ ಚಿಕ್ಕವನು, ಎಲ್ಲರಿಗಿಂತ ಚಿಕ್ಕ ಮಗ, ಅವನ ನಾರಾಯಣ ಅಂತ ಕರೀತಾರೆ. ಆದ್ರೂ ಆ ಭಗವಂತನ ಹೆಸರು ಬಂದ ಕಾರಣದಿಂದ ಪೂರ್ವ ಸ್ಮೃತಿ ಬಂದು ತನ್ನ ಆವಾಗ ಆ ಪೂರ್ವ ಸ್ಮೃತಿಯು ಬರುತ್ತೆ. ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಆ ಯಮಭಟರನ್ನು ಪ್ರತಿಭಟಿಸಿ ಆ ವಿಷ್ಣು ದೂತರು ಬರ್ತಾರೆ. ವಿಷ್ಣು ದೂತರು ಬಂದು ಯಮಭಟರನ್ನು ದೂರ ಮಾಡಿ ಇವನು ಯಮಭಟರೇ ಯಮಲೋಕಕ್ಕೆ ಹೋಗಲಕ್ಕೆ ಯೋಗ್ಯನಲ್ಲ ಅಂತ ಹೇಳಿ ಅವನಿಗೆ ಮತ್ತು ಆ ದೇಹ ಹಾಗೆ ಇರುವಂತೆ ಮಾಡ್ತಾರೆ. ಆವಾಗ ಪಶ್ಚಾತ್ತಾಪ ಬಂದು ತಾನು ಮಾಡಿದ ಎಲ್ಲ ತಪ್ಪುಗಳನ್ನು ತಾನು ಇಷ್ಟು ಮಾಡಿದ ಜೀವನ ವ್ಯರ್ಥ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಆವಾಗ ತಾನು ಗಂಗಾ ತೀರಕ್ಕೆ ಹೋಗಿ ತಾನು ಮತ್ತು ತಪಸ್ಸನ್ನು ಮಾಡಿ ಭಗವಂತನನ್ನು ಸ್ಥಿರವಾಗಿ ಮನಸ್ಸನ್ನು ನೆಲೆಸಿಟ್ಟುಕೊಂಡು ಅಲ್ಲಿ ತನ್ನ ದೇಹವನ್ನಲ್ಲಿ ತ್ಯಾಗ ಮಾಡಿ ವಿಷ್ಣು ದೂತರ ಹಿಂದೆ ತಾನು ಒಂದು ದಿವ್ಯವಾದ ದೇಹವನ್ನು ಪಡೆದು ಹೋಗ್ತಾನೆ ಅಜಮಿಳ. ಆ ಕಥೆ ಬರುತ್ತೆ ಅಲ್ಲಿ. ಆ ಸಂದರ್ಭದಲ್ಲಿ ಹೇಳುವಂತಹ ಮಾತು ಹೇಳ್ತಾರೆ, ಸಕೃತ್ತು ಒಂದು ಬಾರಿ ಮನಃ ಕೃಷ್ಣ ಪದಾರವಿಂದಯೋಹ ನಿವೇಶಿತಂ, ಮನಸ್ಸನ್ನು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಇತ್ತವನಾಗಿ ತದ್ಗುಣರಾಗಿ ಆ ಭಗವಂತನ ಗುಣಗಳಿಂದ ಆಕರ್ಷಿತನಾಗಿ ಆ ಗುಣಗಳನ್ನು ಚೆನ್ನಾಗಿ ತಿಳಿಯಬೇಕನ್ನುವ ಇಚ್ಛೆಯಿಂದ ಭಗವಂತನನ್ನು ಸ್ತೋತ್ರ ಮಾಡುವವನಾಗಿ ಇರುವಂತಹ ಅವರು ಯಾರಿದ್ದಾರೋ, ಏಹಿ ಇಹ ಯಾರಿಂದ ಹಾಗೆ ಒಂದು ಮನಸ್ಸು ಇಡಲ್ಪಡುತ್ತೋ ಅವರು, ನ ತೇ ಯಮಂ ಪಾಶಭೂತಶ್ಚ ತದ್ಭಟಾನ್, ಅಂತಹ ಅವರು ಯಮನನ್ನಾಗಲಿ ಪಾಶವನ್ನು ಧರಿಸಿರುವಂತಹ ಆ ಯಮ ಭಟರನ್ನಾಗಲಿ ಸ್ವಪ್ನದಲ್ಲಿ ಕೂಡ ಸ್ವಪ್ನೇಯವಿ ಪಶ್ಯಂತಿ ನ ಪಶ್ನತೇ ಯಮಂ ನಾನು ಪಶ್ಯಂತಿಗೆ ಹತ್ತಿರ ಇಟ್ಕೋಬೇಕು. ತೇ ಯಮಂ ಪಾಶಭೂತಶ್ಚ ತದ್ಭಟಾನ್ ಸ್ವಪ್ನೇಪಿ ನ ಪಶ್ಯಂತಿ. ಸೊ ಹೇಳುವಾಗ ನತೇ ಯಮಂ ಪಾಶಭೃತಸ್ಥ ತದ್ಭಟಾನ್ ಸ್ವಪ್ನೇವಿ ಪಶ್ಯಂತಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಅಂತಹ ಜನ ಭಗವಂತನ ಸ್ಮರಣೆ ಮಾಡಿದವರು, ಒಂದು ಬಾರಿ ಸ್ಮರಣೆ ಮಾಡಿದರೂ ಕೂಡ ಅವರಿಗೆ ಯಮರು ಯಮಭಟರದ ಭಯವಿರೋದಿಲ್ಲ. ಯಾಕೆಂದ್ರೆ ಚಿರ್ಣ ನಿಷ್ಕೃತ ಕೃತ ಪ್ರಾಯಶ್ಚಿತ್ತ, ಅವರು ಪ್ರಾಯಶ್ಚಿತ್ತವನ್ನು ಮಾಡಿದಂತೆ ಆಗತ್ತೆ. ಭಗವಂತನ ಸ್ಮರಣೆ ಒಂದು ಬಾರಿ ಮಾಡಿದ ಅಂತ್ಯಕಾಲ ಸ್ಮರಣೆ, ಅದಕ್ಕೆ ಸಂತೇನಂತ ಮಂತಕಾಲೇ ವಿಶೇಷತಃ ಅಂತೇಳಿ. ಭಗವಂತನ ಸ್ಮರಣೆ ಕೊನೆಯಲ್ಲಿ ಬಂದ್ರೆ ಮೋಕ್ಷ ಬರುತ್ತೆ, ನಮಗೆ ನರಕಾರಿಗಳು ಬರೋದಿಲ್ಲ ಅಂದ್ರೆ ಕೊನೆಗೆ ಮಾತ್ರ ಮಾಡಿದ್ರೆ ಸಾಕಲ್ಲವಾ ಅಂತ ಹೇಳಿದ್ರೆ ಅದಕ್ಕೆ ಸಂತದಂತೇನ, ಕೊನೆಗೆ ಸ್ಮರಣೆ ಬರಬೇಕಂದ್ರೆ ಯಾವ ಜೀವನ ನಾವು ಸ್ಮರಣೆ ಮಾಡ್ತಾ ಇದ್ದರೆ ಅಭ್ಯಾಸದಿಂದ ಕೊನೆಗೆ ಸ್ಮರಣೆ ಬರಬಹುದು. ಅಜಮಿಳನಂತೆ ಇರುವವರಿಗೆ ಅವರ ಪೂರ್ವ ಪುಣ್ಯದಿಂದ ಹಾಗೆ ಅಂತ್ಯಸ್ಮರಣೆ ಬಂತು. ಹಾಗೆ ಅಂತೇಳಿ ನಾವು ಅಂತ್ಯಸ್ಮರಣೆ ಮೇಲೆ ಆಧಾರ ಪಟ್ಟಿಟ್ಕೊಂತೀವಿ ಅಂತ ಹೇಳಿದ್ರೆ ಅದು ಯುಕ್ತವಲ್ಲ. ನಾವು ಯಾವಾಗಲೂ ಭಗವಂತನ ಸ್ಮರಣೆ ಮಾಡಿದಾಗ ಅಂತ್ಯಸ್ಮರಣೆಯನ್ನು ಬರಲಿಕ್ಕೆ ಒಂದು ಅವಕಾಶವಿರುತ್ತೆ ಅನ್ನುವ ದೃಷ್ಟಿಯಿಂದ ನಾವು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೇಳುವಂತಹ ವಿಷಯ, ಯಮ ಭಟರ ದರ್ಶನವೂ ಆಗೋದಿಲ್ಲ ಅಂತ ಹೇಳಿದಾಗ ಆವಾಗ ಆ ಅಜಮಿಳನ ವೃತ್ತಾಂತ ಬರುತ್ತೆ. ಅಜಮಿಳನ ವೃತ್ತಾಂತ ಬಂದಾಗ ಆ ವಿಷಯವನ್ನೆಲ್ಲ ಹೇಳ್ತಾರೆ. ಅದನ್ನು ಕೇಳಿದಾಗ ಆ ಯಮಭಟರು ಆ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ನಾನು ಯಾವತ್ತು ಕೇಳಿಲ್ಲವಲ್ಲ ಯಮಭಟರಿಗೆ ಹೀಗೆ ಅವರು ಮಾಡುವಂತಹ ಕೆಲಸದಲ್ಲಿ ಅವರಿಗೆ ಅಡ್ಡ ಬಂದು ಅವ್ರು ಮತ್ತು ವಾಪಸ್ಸು ಯಮನ ಹತ್ರ ಹೋಗಬೇಕಾಗ ಬಂದ್ರೆ ಮತ್ತೆ ಅವ್ರು ಯಮನಿಗೆ ಏನ್ ಹೇಳಿದ್ರು, ಯಮ ಅವ್ರಿಗೆ ಮತ್ತೆ ಏನ್ ಹೇಳ್ತಾನೆ, ಏನಿದೆಲ್ಲ ಯಾಕೆ ಯಮಭಟರ ಕೆಲಸ ಅವ್ರ ಕೆಲಸ ಅವ್ರು ಮಾಡ್ಲಿಕ್ಕೆ ಆಗ್ಲಿಲ್ಲವಲ್ಲ ಅಂತೇಳಿ ಪ್ರಶ್ನೆ ಕೇಳಿದಾಗ, ಇಲ್ಲ ಯಮಭಟರಿಗೆ ವಿಷ್ಣು ದೂತರು ಎಲ್ಲ ಹೇಳ್ತಾರೆ. ಯಮಭಟರು ಪ್ರಶ್ನೆ ಕೇಳ್ತಾರೆ, ಯಮಭಟರಿಗೆ ವಿಷ್ಣು ದೂತರಿಗೆ ಒಂದು ಸಂವಾದ ನಡೆಯುತ್ತೆ. ಆ ಸಂವಾದದ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂವಾದ. ಯಮಭಟರು ಹೇಳ್ತಾರೆ, ಇವರು ಇಷ್ಟು ಪಾಪ ಮಾಡಿದವನು, ಇವನನ್ನು ನಾವು ಯಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ವಿಷ್ಣು ದೂತರು, ಅವನು ಎಷ್ಟೇ ಪಾಪ ಮಾಡ್ಲಿ ಅಂತ್ಯಕಾಲ ಸ್ಮರಣೆ ಒಂದು ಬಾರಿ ನಾರಾಯಣ ಸ್ಮರಣೆ ಮಾಡಿದ್ರೆ ಹೇಳನಾ ರೂಪದಲ್ಲಿ ಸ್ಮರಣೆ ಮಾಡಿದ್ರು ಪರವಾಗಿಲ್ಲ, ಅವನಿಗೆ ಅವನ ಪಾಪಗಳೆಲ್ಲ ಮಾಡಿದ ಪಾಪಗಳೆಲ್ಲ ಸುಟ್ಟು ಹೋಯ್ತು, ಆ ಕಾರಣದಿಂದ ಅವನು ಯಮಲೋಕಕ್ಕೆ ಹೋಗಲಿಕ್ಕೆ ಅರ್ಹನಲ್ಲ, ನೀವು ಹೋಗರಿ ಅಂತ ಹೇಳಿ ಯಮದೂತನ ಕಳಿಸಿಬಿಡ್ತಾರೆ. ಸೊ ಆವಾಗ ಯಮದೂತರು ಹೋಗಿ ಯಮನ ಹತ್ರ ಹೋದಾಗ ಈ ಯಮದೇವರು ಅವರಿಗೆ ಹೇಗೆ ಹೇಗೆ ಇರಬೇಕು ಅನ್ನೋದನ್ನು ಪ್ರೀಚಸ್ ಹಿಮ್ ಅವರಿಗೆ ಯಮ ಭಟರಿಗೆ ಈ ಯಮದೇವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಹೇಗಿರಬೇಕು, ಏನು ಮಾಡಬೇಕು, ಯಾರನ್ನು ಕರ್ಕೊಂಡು ಬರಬೇಕು, ಯಾರನ್ನು ಕರ್ಕೊಂಡು ಬರಬಾರದು ಏನು ಅನ್ನೋ ವಿಷಯದಲ್ಲಿ ಯಮದೇವರು ಯಮಭಟರಿಗೆ ಕೊಡುವ ಇನ್ಸ್ಟ್ರಕ್ಷನ್ಸ್ ನಲ್ಲಿ ಇದು ಒಂದು ಇನ್ಸ್ಟ್ರಕ್ಷನ್. ಆವಾಗ ಹೇಳ್ತಾರೆ, ಜಿಹ್ವ ನವಕ್ತಿ ಭಗವದ್ ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತತ್ ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಕ್ಷಿರ ಏಕದಾಪಿ ತಾನ್ ಆನಯದ್ಧ ಮಸತೋ ಕೃತ ವಿಷ್ಣು ಕೃತ್ಯಾನ್ ಅಂತ ಹೇಳಿ ಯಮಧರ್ಮರಾಜ ಯಮಭಟರಿಗೆ ಹೇಳ್ತಾನೆ. ಏನಂತ ಹೇಳಿದರೆ, ಯಾರ ಜಿಹ್ವೆಯಾದರೆ, ನಾಲಿಗೆಯಾದರೆ, ನ ವಕ್ತಿ ಭಗವದ್ ಗುಣನಾಮಧೇಯಂ, ಭಗವಂತನ ಗುಣನಾಮಧೇಯಂ ಹೆಸರುಗಳು ಗುಣಗಳು, ನಾವು ಭಗವಂತನ ಹೆಸರು ಹೇಳುವಾಗ ಆ ಹೆಸರಿನಲ್ಲಿ ಅಡಗಿರುವ ಗುಣದ ಸ್ಮರಣೆಯೂ ಆಗಬೇಕು. ವಿಷ್ಣು ಅಂತ ಹೇಳಿದ್ರೆ ಸುಮ್ಮನೆ ವಿಷ್ಣು ಅಂತ ಹೇಳುವುದಲ್ಲ, ವಿಷ್ಣು ಅಂತ ಹೇಳಿದ್ರೆ ಅನೇಕ ಅರ್ಥಗಳಿರಬಹುದು, ಆದ್ರೆ ಒಂದರ್ಥವನ್ನಾದರೂ ಚಿಂತನೆ ಮಾಡಬೇಕು. ವಿಷ್ಣು ವ್ಯಾಪಕ ಶೀಲವುಳ್ಳವನು, ವಿಷ್ಣು ಅಂತ ಹೇಳಿದ್ರೆ ಭಗವಂತ ಎಲ್ಲ ಕಡೆ ವ್ಯಾಪಿಸಿ ಇರುವ ಅವನು ಅನ್ನುವ ಅರ್ಥ, ಆಲ್ ಪರ್ವೇಡಿಂಗ್ ಅನ್ನುವ ಅರ್ಥ ವಿಷ್ಣು ಶಬ್ದದಲ್ಲಿ ಅಡಗಿದೆ. ಆ ಅರ್ಥದ ಚಿಂತನೆಯನ್ನು ಮಾಡಿ ವಿಷ್ಣು ಅಂತ ಹೇಳಿ, ಹಾಗೆ ಒಂದೊಂದು ಶಬ್ದವನ್ನು ಹೇಳುವಾಗ ಆ ಗುಣ ಚಿಂತನೆಯೂ ಆಗಬೇಕು, ಹೆಸರಿನದಲ್ಲಿ ಒಳಗಿರುವ ಭಾವನೆ, ಆ ಗುಣದ ಭಾವನೆ ಮಾಡಿದಾಗ ನಮಗೆ ಆ ಭಗವಂತನ ಮೇಲೆ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ. ಅದು ಹಾಗೆ ಮಾಡಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಹೆಸರು ಹೇಳಿದ್ರೆ ಲಾಭ ಇಲ್ಲ ಅಂತ ಹೇಳಿ. ಜಿಹ್ವ ನವಕ್ತಿ ಭಗವದ್ ಗುಣನಾಮಧೇಯಂ ಅಂತ, ಅದಕ್ಕೆ ಸುಮ್ಮನೆ ಭಗವಂತನ ನಾಮವನ್ನು ಹೇಳಿದ್ರೆ ಸಾಕಾಗುವುದಿಲ್ಲ, ಗುಣನಾಮಧೇಯ ಗುಣಸಹಿತವಾಗಿರುವ ಹೆಸರನ್ನು ಯಾವ ನಾಲಿಗೆಯಾದ್ರೆ ಹೇಳುವುದಿಲ್ಲವೋ, ಚೇತಶ್ಚ ನ ಸ್ಮರತಿ ಚರಣಾರವಿಂದಂ, ಚೇತಃ ಮನಸ್ಸು ನ ಸ್ಮರತಿ, ಯಾವ ಮನಸ್ಸಾದರೆ ಭಗವಂತನ ಚರಣ ಕಮಲಗಳನ್ನು ಸ್ಮರಣೆ ಮಾಡುವುದಿಲ್ಲವೋ, ಕೃಷ್ಣಾಯ ನೋ ನಮತಿ ಯಕ್ಷಿರ ಏಕದಾಪಿ, ಯಾವ ತಲೆಯಾದರೆ ತಲೆ ಭಗವಂತನಿಗಾಗಿ ತಲೆ ಬಾಗುವುದಿಲ್ಲ. ದಾಸರ ಪದದಲ್ಲಿ ಕೂಡ ಒಂದು ಬರುತ್ತೆ, ಯಾವ ಭಗವಂತನಿಗೆ ಎರಗದೇ ಇರೋ ತಲೆ ಅದು ದುರ್ಯೋಧನ ತಲೆ ಇದ್ದಂತೆ, ಯುದ್ಧ ತಲೆ ಇದ್ದಂತೆ ಅಂತ ಹೇಳಿ ಅದನ್ನು ಒಂದೊಂದಕ್ಕೂ ನಿಂದಿನ ಕಣ್ಣುಗಳು ಭಗವಂತನ ನೋಡದಿರುವ ಕಣ್ಣುಗಳು, ಗೋಡೆಯಲ್ಲಿರುವ ರಂಧ್ರಗಳಿದ್ದಂತೆ ಅಂತ ಹೇಳಿ ದಾಸರ ಪದ ಒಂದು ಕರುತ್ತೆ. ಹೀಗೆ ಅದನ್ನ ಆ ಭಾವನೆ ಅಂತಹ ಭಾವನೆ ಇಲ್ಲಿ ಹೇಳ್ತಾ ಇದ್ದ, ಆದ್ರೆ ಅದು ದಾಸರು ಇಲ್ಲಿ ಹೇಳಿದ ಭಾವನೆಯನ್ನು ಅಲ್ಲಿ ತಮ್ಮ ಪದಗಳಲ್ಲಿ ತುಂಬಿಸಿದ್ದಾರೆ. ಇಲ್ಲಿ ಹೇಳ್ತಾರೆ, ಕೃಷ್ಣಾಯ ನೋ ನಮತಿ ಯಕ್ಷಿರ ಏಕದಾಪಿ, ಯಾವ ತಲೆಯಾದರೆ ಭಗವಂತನಿಗಾಗಿ ಒಂದು ಸಾರಿ ಕೂಡ ಬಾಗುವುದಿಲ್ಲವೋ, ಕೃಷ್ಣನಿಗೆ ನಮಸ್ಕಾರ ಮಾಡುವುದಿಲ್ಲವೋ, ತಾನ್ ಆನಯಧ್ವಂ ಅವರನ್ನು ಕರ್ಕೊಂಡು ಬನ್ನಿ, ಅಸತಃ ಅಕೃತ ವಿಷ್ಣು ಕೃತ್ಯಾನ್, ಅವರು ಅಸತ್ ಪ್ರವರ್ತನೆ ಉಳ್ಳವರು, ದುಷ್ಟ ಪ್ರವರ್ತನೆ ಉಳ್ಳವರು, ಯಾಕಂದ್ರೆ ಭಗವಂತನನ್ನೇ ಮರೆತವರು. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಜನ್ಮ ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಒಳ್ಳೆ ಸ್ಮೃತಿ ಕೊಟ್ಟಿದ್ದಾನೆ, ಅವಯವಗಳನ್ನು ಕೊಟ್ಟಿದ್ದಾನೆ, ಸಂಪತ್ತು ಕೊಟ್ಟಿದ್ದಾನೆ, ಎಲ್ಲವೂ ಜೀವನದಲ್ಲಿ ಒಡಗೂಡಿಸಿದ್ದಾನೆ ಭಗವಂತ. ಅಂತ ಭಗವಂತನ ಸ್ಮರಣೆಯನ್ನು ಕೂಡ ಮಾಡದೇ ಇರುವವರು ಕೃತಜ್ಞರಾಗಿದ್ದಾರೆ. ಅಂತಹ ಅವರು ಬಹಳ ದುಷ್ಟ ಸ್ವಭಾವ, ಅಸತ್ ಅವರು ಅಸತ್ ಪ್ರವರ್ತನೆ ಉಳ್ಳವರಾಗಿದ್ದಾರೆ. ಅದಕ್ಕೆ ಅಂತವರನ್ನು ಕರ್ಕೊಂಡು ಬನ್ನಿ, ತಾನ್ ಆನಯಧ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್, ವಿಷ್ಣು ಕೃತ್ಯ ವಿಷ್ಣು ಕಾರ್ಯಗಳು ಮಾಡದಿರುವವರಾಗಿದ್ದಾರಾದ ಕಾರಣದಿಂದ ಅವರನ್ನು ಕರ್ಕೊಂಡು ಬನ್ನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನು ವಿಜಯಧ್ವಜರ ಟೀಕೆಯಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನು ಅದನ್ನು ಸಂಕ್ಷೇಪ ನೋಡೋಣ. ಇಲ್ಲಿ ಜಿಹ್ವಾ ನವಕ್ತಿ ಭಗವದ್ ಗುಣನಾಮಧೇಯಂ ಚಿತಸ್ತು ನಸ್ಮರಿತ ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಕ್ಷಿರ ಏಕದಾಪಿ ತಾನಾನಯಧ್ವಮಸ್ತೋ ಕೃತ ವಿಷ್ಣು ಕೃತ್ಯಾನ್ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಅಕೃತ ವಿಷ್ಣು ಕೃತ್ಯಾನ್ ಅಂದ್ರೆ ಅನನುಷ್ಠಿತ ವಿಷ್ಣು ಪಾದಾರ್ಚನಾದಿ ಕರ್ಮಣಃ ಅಂತ ಹೇಳಿದ್ದಾರೆ. ಅಂದ್ರೆ ವಿಷ್ಣು ಕಾರ್ಯಗಳು ಮಾಡದೇ ಇರುವ, ವಿಷ್ಣು ಕಾರ್ಯಗಳಂದ್ರೆ ಏನು, ಅನುಷ್ಠಾನ, ವಿಷ್ಣು ಪಾದಾರ್ಚನ ಮುಂತಾದ ಭಗವಂತನ ಪೂಜೆ ಮಾಡುವುದು, ಭಗವಂತನ ಸೇವೆ ಮಾಡುವುದು ಇತ್ಯಾದಿ ಕಾರ್ಯಗಳನ್ನು ಯಾರಾದ್ರೆ ಮಾಡದೇ ಇರ್ತಾರೋ ಅವರೆಲ್ಲರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಯಮಧರ್ಮರಾಜ ತನ್ನ ಭೃತ್ಯರಿಗೆ ಭಟರಿಗೆ ಈ ವಿಧವಾದ ಇನ್ಸ್ಟ್ರಕ್ಷನ್ಸ್ ಉಪದೇಶವನ್ನು ಕೊಡ್ತಾನೆ. ಇದು ಅಲ್ಲಿ ಬರುವಂತಹ ವೃತ್ತಾಂತವಾಗಿದೆ. ಇದನ್ನು ಆದ ಮೇಲೆ ನಮಗೆ ನೆಕ್ಸ್ಟ್ ಇದು 6ನೇ ಸ್ಕಂದದಲ್ಲಿ ಬರುವಂತಹ ಶ್ಲೋಕಗಳು, ಈ ಎರಡು ಪದ್ಯಗಳು ಒಂದು 6ನೇ ಸ್ಕಂದದ 1ನೇ ಅಧ್ಯಾಯದ 19ನೇ ಶ್ಲೋಕ, ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶನಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಬ್ದಸ್ಯ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಹಿ ಚಿರ್ಣ ನಿಷ್ಕೃತಾಹ ಅನ್ನೋದು 6ನೇ ಸ್ಕಂದದಲ್ಲಿ. 3ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ, ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ ಚೇತಸ್ಥನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿದ ಏಕದಾಪಿ ತಾನಾನಯದ್ಧಮಸತೋ ಕೃತ ವಿಷ್ಣುಕುತ್ಯಾನ್ ಅನ್ನುವುದು. ಅದಾದ ಮೇಲೆ ಆರನೇ ಸ್ಕಂದದಲ್ಲಿಯೇ ಬರುವಂತಹ ಹನ್ನೊಂದನೇ ಅಧ್ಯಾಯ ಲೆವೆಂತ್ ಚಾಪ್ಟರ್ ಹನ್ನೊಂದನೇ ಅಧ್ಯಾಯದಲ್ಲಿ ಬರುವಂತಹ 25ನೇ ಶ್ಲೋಕ ಇದು ಸಂದರ್ಭ ಏನು? ಈ ಮುಂಚೆ ಹೇಳಿದ ಎರಡು ಪದ್ಯಗಳ ಸಂದರ್ಭ ಅಜಮೇಳನ ವೃತ್ತಾಂತ. ಈಗ ಬರುವಂತಹ ಈ ಶ್ಲೋಕ ಇದು ಯಾವ ವೃತ್ತಾಂತದಲ್ಲಿ ಬರುವುದು ಅಂತ ಹೇಳಿದರೆ ಇದು ವೃತ್ರಾಸುರನ ವೃತ್ತಾಂತದಲ್ಲಿ ಬರುವಂತಹದ್ದು. ವೃತ್ರಾಸುರ ಹೇಳುವಂತಹ ಮಾತುಗಳು ಇದು ಬಹಳ ಅರ್ಥಪೂರ್ಣ. ವೃತ್ರಾಸುರನ ಕಥೆ ಪೂರ್ವ ಕಥೆಯನ್ನು ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಯಾರು ವೃತ್ರಾಸುರನ ಕಥೆ ನೀವು ಕೇಳಿದ್ರೆ ಇಂದ್ರ ತಾನು ವಜ್ರಾಯುಧನ ಇತ್ರಾಸುರನ ವೃತ್ರಾಸುರನ ಸಂಹಾರ ಮಾಡುವ ವೃತ್ತಾಂತ ನೀವು ಕೇಳಿದ್ದೀರಾ. ವೃತ್ರಾಸುರ ಯಾರು ಅನ್ನುವ ಮುಂಚಿನ ಕಥೆ ಕೂಡ ನಿಮಗೆಲ್ಲರೂ ಗೊತ್ತಿರಬಹುದು. ಗೊತ್ತಿಲ್ಲದೆ ಇರುವವರಿಗೆ ಯಾರನ್ನ ಇದ್ರೆ ಅವರಿಗೆ ಸಂಕ್ಷೇಪವಾಗಿ ವೃತ್ರಾಸುರನ ಪೂರ್ವಜನ್ಮದ ವೃತ್ತಾಂತ ನಾವು ತಿಳ್ಕೋಬೇಕು. ವೃತ್ರಾಸುರ ಪೂರ್ವಜನ್ಮದಲ್ಲಿ ಚಿತ್ರಕೇತು ಅನ್ನುವ ಒಂದು ಭಗವತ್ ಬಹಳ ದೊಡ್ಡ ವಿಷ್ಣು ಭಕ್ತ, ವೈಷ್ಣವ ಭಕ್ತನಾಗಿ ವೈಷ್ಣವ ಭಕ್ತಾಗ್ರೇಶನಾಗಿರುವಂತಹ ಅವನು ದೊಡ್ಡ ವಿಷ್ಣು ಭಕ್ತ. ಅವನು ಅವನಿಗೆ ಬಹಳ ಜನ ಹೆಣ್ಣಂದಿರಿರ್ತಾರೆ, ಆದ್ರೆ ಮಕ್ಕಳಿರೋದಿಲ್ಲ. ಚಿತ್ರಕೇತನ ಮಹಾರಾಜನಿಗೆ ಮಕ್ಕಳಿಲ್ಲ ಅಂತ ಬಹಳ ಚಿಂತಾಕ್ರಾಂತನಾಗಿರುವಾಗ ಅಂಗಿರಸ ಋಷಿಗಳು ಒಂದ್ಸಾರಿ ಬರ್ತಾರೆ. ಬಂದಾಗ ಅವರ ಹತ್ರ ಹೇಳ್ತಾರೆ ನನಗೆ ಮಕ್ಕಳೇ ಇಲ್ಲ ಏನು ಅಂತ ಹೇಳಿದ್ರೆ ಅವರು ಸರಿ ಅಂತ ಹೇಳಿ ಅವರು ಅವ್ರಿಗೆ ಮಕ್ಕಳು ಹುಟ್ಟುವ ಉಪಾಯವನ್ನೆಲ್ಲ ಹೇಳ್ತಾರೆ. ಸೊ ಅವ್ರಿಗೆ ಒಂದು ಹೆಂಡತಿನಲ್ಲಿ ಮಗ ಹುಟ್ಟುತ್ತಾನೆ. ಹುಟ್ಟಿದಾಗ ಮಿಕ್ಕ ಹೆಣ್ಣಂದ್ರೆಲ್ಲ ಸೇರು ಸವತಿಗಳು ಅವ್ರಿಗೆ ಈರ್ಷ್ಯಾ ಭಾವ ಬರುತ್ತೆ. ಸೊ ಆ ಮಗನ ಮೇಲೆ ಪ್ರೀತಿ ರಾಜನಿಗೆ ರಾಣಿಗೆ ಇಬ್ಬರಿಗೂ ದಿನ ದಿನ ಹೆಚ್ಚುತ್ತಾ ಇರುವುದು, ಅವರು ಸುಖದಿಂದ ಇರುವುದು ನೋಡಿ ಅವ್ರಿಗೆ ಈರ್ಷ್ಯಾ ಭಾವ ಮಾತ್ಸರ್ಯ ಭಾವ ಬಂದು ಅವರೆಲ್ಲರೂ ಒಟ್ಟಾಗಿ ಸೇರಿ ವಿಷ ಪ್ರಯೋಗ ಮಾಡಿ ಆ ಚಿತ್ರಕೇತು ರಾಜನ ಮಗನ ಸಾಯುವಂತೆ ಮಾಡ್ತಾರೆ. ಆವಾಗ ರಾಜನಿಗೆ ತುಂಬಾ ರಾಜ ರಾಣಿ ಇಬ್ಬರು ಕೂಡ ತುಂಬಾ ಆಳ್ತಾರೆ. ರಾಜನಿಗೆ ಮನಸ್ಸು ಬೇಜಾರಾಗಿ ತುಂಬಾ ಚಿಂತಾಕ್ರಾಂತನಾಗಿ ಏನ ಯಾವ್ದರ ಮೇಲೆ ಇಚ್ಛೆ ಇಲ್ಲದೆ ವಿಷಾದದಿಂದ ತುಂಬಿರುವಾಗ ನಾರದರು ಅಂಗಿರಸರು ಇಬ್ಬರು ಬಂದು ಬೋಧನೆ ಮಾಡಿ ಇಲ್ಲಪ್ಪ ಹೀಗೆಲ್ಲ ಇಲ್ಲಕ್ಕಿಲ್ಲ ಅದೆ ಅಂತ ಹೇಳಿ ಎಲ್ಲ ಮಾಡಿ ಅವನಿಗೆಲ್ಲ ಬೋಧನೆಯನ್ನು ಮಾಡ್ತಾರೆ. ಆವಾಗ ಆ ಚಿತ್ರಕೇತು ರಾಜ ಸ್ವಯಂ ಆದಿಶೇಷನೇ ಬಂದು ಆ ರಾಜನಿಗೆ ಉಪದೇಶ ಮಾಡ್ತಾರೆ. ಆದಿಶೇಷನಿಂದ ಇನ್ಸ್ಟ್ರಕ್ಷನ್ಸ್ ಉಪದೇಶವನ್ನು ಪಡೆದವನಾಗ್ತಾನೆ ಚಿತ್ರಕೇತು ರಾಜ. ಹಾಗಿರುವಾಗ ಚಿತ್ರಕೇತು ರಾಜನಿಗೆ ಕ್ರಮೇಣ ಅಹಂಕಾರವು ಬರುತ್ತೆ ಸ್ವಲ್ಪ ಒಂದು ಸಂದರ್ಭದಲ್ಲಿ. ಆವಾಗ ತಾನು ವಿಮಾನದಲ್ಲಿ ಹೋಗ್ತಾ ಇರುವಾಗ ಶಿವಪಾರ್ವತಿಯರು ಅಲ್ಲಿ ಕೈಲಾಸದಲ್ಲಿ ಕೂತುಕೊಂಡಿರುವಾಗ ಒಂದು ಸಂದರ್ಭದಲ್ಲಿ ಆ ಪಾರ್ವತಿ ದೇವಿ ಆ ರುದ್ರದೇವರು ಪಾರ್ವತಿಯನ್ನು ಆಲಿಂಗನ ಮಾಡಿಕೊಳ್ತಾರೆ. ಅದನ್ನು ನೋಡಿ ಅಪಹಾಸ್ಯ ಮಾಡ್ತಾನೆ. ತಾಯಿ ತಂದೆಗಳಂತಿರುವಂತಹ ನೀವು ಹೀಗೆ ಆಲಿಂಗನ ಮಾಡಿಕೊಳ್ಳೋದು ಸರಿಯಲ್ಲ ಅಂತೇಳಿ ಹೇಳಿದಾಗ ಹೀನವಾದ ಮಾತುಗಳನ್ನು ಮಾತಾಡಿದಾಗ ಪಾರ್ವತಿ ದೇವಿ ಸಿಟ್ಟು ಬರುತ್ತೆ. ಸೊ ಮಗನೇ ಅಂತ ಸಂಬೋಧನೆ ಮಾಡಿ ತಪ್ಪು ಮಾಡಿದಾಗ ಮಗನಿಗೆ ಶಿಕ್ಷೆ ಕೊಡಬೇಕು, ನೀನು ಹೀಗೆ ಅಸುರನಂತೆ ಪ್ರವರ್ತನೆ ಮಾಡಿದ ಆದ ಕಾರಣ ನಿನ್ಗೆ ಅಸುರಧರ್ಮ ಬರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ ಪಾರ್ವತಿ ದೇವಿ. ಆವಾಗ ಪಶ್ಚಾತ್ತಾಪದಿಂದ ಕೂರಿದವನಾಗಿ ಚಿತ್ರಕೇತು ಮಹಾರಾಜ ತಾನು ಅಮ್ಮ ತಾಯಿ ನನ್ನ ತಪ್ಪಾಯ್ತು ಕ್ಷಮಾಪಣೆ ಮಾಡ್ಬೇಕಂತೇಳಿ ಕ್ಷಮೆಯನ್ನು ಬೇಡಿ ನೀನು ಕೊಟ್ಟ ಶಾಪನ ಸ್ವೀಕಾರ ಮಾಡ್ತೀನಿ ಅಂದ್ರೆ ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತೀನಿ. ಆದ್ರೆ ನನಗೆ ಒಂದು ನನ್ನ ಆ ಜನ್ಮ ಪಡೆದಾಗ ಕೂಡ ನನಗೆ ವಿಷ್ಣು ಭಕ್ತಿ ಹಾಗೆ ಇರಬೇಕು, ವಿಷ್ಣು ಭಕ್ತಿ ಮಾತ್ರ ಹೋಗದೇ ಇರಬೇಕಂತ ಹೇಳಿ ಒಂದು ಅದನ್ನು ಮಾತ್ರ ಬೇಡ್ಕೊಳ್ತೀನಿ ಅಂತ ಹೇಳಿ ಅಷ್ಟು ಒಂದು ದೊಡ್ಡ ವಿಷ್ಣು ಭಕ್ತ. ಅವನು ಉತ್ರಾಸುರನಾಗಿ ಹುಟ್ಟಿದಾಗ ಇಂದ್ರನನ್ನೇ ಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಕಷ್ಟು ಇದು ಉತ್ತಾಸನ್ನು ಹುಟ್ಟುವಂತೆ ಮಾಡಿ ಈಗ ಇದೆಲ್ಲ ನಡೆಯುತ್ತಾ ಕಥೆ ಎಲ್ಲ ಕೇಳಿದ್ದೀರಾ ನೀವು. ಸೊ ಹಾಗಾದಾಗ ಈ ಇಂದ್ರ ಶತ್ರು ಇಂದ್ರನಿಂದ ಇಂದ್ರನ ಕೊಲ್ಲುವವನು ಅಂತ ಕೇಳಿದಾಗ ಇಂದ್ರನಿಂದ ಕೊಲ್ಲಲ್ಪಡುವಂತಹ ಶತ್ರು ಹುಟ್ಟಬೇಕು ಅಂತ ಹೇಳಿದಂತೆ ಆಗಿಬಿಡುತ್ತೆ ಆ ಮಂತ್ರದಲ್ಲಿ. ಆ ಕಾರಣದಿಂದ ಹೀಗೆ ಉತ್ತರಾಸುರನ ಜನ್ಮವಾದಾಗ ಇಂದ್ರದೇವರು ಆ ಉತ್ತರಾಸುರನ ಸಂಹಾರವನ್ನು ಮಾಡ್ತಾರೆ. ಅದಕ್ಕೆ ಮುಂಚೆ ಉತ್ತರಾಸುರನ ಹೇಳುವಂತಹ ಮಾತುಗಳಿದು ಒಂದು ಹೇಳ್ತಾರೆ. ಉತ್ತರಾಸುರ ಹೇಳುವಂತಹ ಮಾತು, ನ ನಾಕಪುಷ್ಟಂ ನ ತಪಾರಮೇಷ್ಠಂ ನ ಸಾರ್ವಭೌಮ ನ ರಸಾಧಿಪತ್ಯಂ ನ ಯೋಗಿ ಸಿದ್ಧಿರ್ ಅಪುನರ್ಭವಂ ವಾಂಚಂತಿ ತತ್ಪಾದ ರಸ ಪ್ರಪನ್ನಾಹ ಅಂತೇಳಿ ಭಗವಂತನನ್ನು ಉದ್ದೇಶಿಸಿ ಹೇಳುವಂತಹ ಮಾತು. ಯಾರಾದರೆ ಭಗವಂತನ ಪಾದಕಮಲಗಳಿಗೆ ಪ್ರಪನ್ನರಾಗಿರ್ತಾರೋ ಶರಣು ಆಗುತ್ತಾರೋ ಅಂತಹ ಅವರು ಯಾವುದನ್ನೂ ಬೇಡುವುದಿಲ್ಲ. ಅವರಿಗೆ ಸ್ವರ್ಗಗಳು ಆಗಲಿ ಯಾವುದು ಬೇಕಾಗಿಲ್ಲ, ಪಾರಮೇಷ್ಠ್ಯಂ ಬ್ರಹ್ಮ ಪದವಿ ಕೂಡ ಅವರಿಗೆ ಬೇಕಾಗಿಲ್ಲ ಅಂತ ಹೇಳಿ ಇಷ್ಟು ಒಂದು ಭಕ್ತಿ ಭಾವದಿಂದ ಹೇಳಿದಂತಹ ಮಾತು ಹೇಳ್ತಾರೆ ಇದು. ನ ನಾಕಪುಷ್ಟಂ ನ ತಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿ ಅಪುನರ್ಭವಂ ವ ಸಮಂಜಸಂ ತ್ವಾಂ ವಿರಹಯ್ಯ ಕಾಂಕ್ಷಿ ಅಂತ ಒಂದು ಪಾಠ. ಕೆಲವು ಕಡೆ ತತ್ಪಾದ ಪ್ರಪನ್ನಾಹ ಅಂತೇಳಿ ಸ್ಲೈಟ್ ಡಿಫ್ರೆನ್ಸ್ ಇದೆ, ಎರಡು ಪಾಠಗಳಿದೆ. ಸೊ ಅಲ್ಲಿ ಅದರ ಅರ್ಥ ಏನು ಅಂತೇಳಿ ವಿಜಯದುದರ ಟೀಕೆಯಲ್ಲಿ ಏನಿದೆ ಅಂತ ನೋಡೋಣ. ಮಮ ವೀರ ಸ್ವರ್ಗೇಪಿ ವೈಕುಂಠಾದಿ, ನನಗೆ ಇದು ಇಂದ್ರನಿಗೆ ಉತ್ತರಾಸ ಇಂದ್ರನನ್ನು ಹೇಳಿ ನೀನು ವಜ್ರಾಯುಧನನ್ನು ಸಂಹಾರ ಮಾಡಪ್ಪ, ನೀನು ಸಂಹಾರ ಮಾಡಿದ್ರು ಕೂಡ ನನ್ನ ಮನಸ್ಸು ಭಗವಂತನಲ್ಲಿಯೇ ನೆಲೆಸಿದಾದ ಕಾರಣದಿಂದ ನಿನ್ನಿಂದ ನಾನು ಕೊಲ್ಲಲ್ಪಟ್ಟು ಕೂಡ ನನಗೆ ವೈಕುಂಠಾದಿಗಳೇ ಸಿಗತ್ತೆ, ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಭಗವಂತನೇ ನೆಲೆಸಿದ್ದಾನೆ ಅಂತೇಳಿ. ಅದೇ ವೀರಸ್ವರ್ಗ ಆದ್ಮೇಲೆ ನನಗೆ ಬರತ್ತೆ ಅಂದ್ರೆ ನನ್ನ ವೀರಸ್ವರ್ಗದ ಮೇಲೂ ಕೂಡ ನನಗೆ ಆಶೆ ಇಲ್ಲ ಅಂತ ಹೇಳಿ ಹೇಳ್ತಾ, ನನ್ನ ನಾಕ ಪೃಷ್ಠಮಿತಿ ಅಂತೇಳಿ, ಅಂದ್ರೆ ನಾಕ ಅಂದ್ರೆ ಅಕ ಅಂದ್ರೆ ಆನಂದ, ಅಕ ಅಂದ್ರೆ ದುಃಖ, ನ ಅಕ ದುಃಖವಿಲ್ಲದಿರುವುದು ಅಂದ್ರೆ ಮತ್ತು ಆನಂದ ಅಂದ್ರೆ ದುಃಖವಿಲ್ಲದಿರುವಂತಹ ಆನಂದ ಅಂದ್ರೆ ಒಳ್ಳೆ ಆನಂದ, ಉತ್ಕೃಷ್ಟವಾದ ಆನಂದಕ್ಕೆ ಸ್ಥಾನವಾದದ್ದು ಸ್ವರ್ಗ. ಅದಕ್ಕೆ ಈ ಸ್ವರ್ಗಕ್ಕೆ ನಾಕ ಅಂತ ಹೆಸರು. ಅದಕ್ಕೆ ಮೂಲತಃ ನಾಕ ಅಂತ ಹೇಳಿದ್ರೆ ಮೋಕ್ಷ ಅನ್ನುವ ಅರ್ಥ ಒಂದು ಬರುತ್ತೆ, ಆದ್ರೆ ರೂಢಿ ಅರ್ಥ ನಾಕ ಅನ್ನೋದು ಸ್ವರ್ಗಕ್ಕೆ ಹೇಳುವಂತಹ. ಅದಕ್ಕೆ ಹೇಳ್ತಾ ಇದ್ದಾರೆ ನಾಕ ಪೃಷ್ಠಂ ಅಂದ್ರೆ ನನಗೆ ಸ್ವರ್ಗಾಧಿಪತ್ಯವಾಗಲಿ ಸ್ವರ್ಗಲೋಕವಾಗಲಿ ಅದು ಯಾವುದು ನನಗೆ ಬೇಕಾಗಿಲ್ಲ ಅಂತೇಳಿ. ನಾಕ ಪೃಷ್ಠಂ ನಚ ಪಾರಮೇಷ್ಠ್ಯಂ, ಪಾರಮೇಷ್ಠ್ಯಂ ಅಂತ ಹೇಳಿದರೆ ಪರಮೇಷ್ಠಿ ಪದವಿ, ಅದು ಕೂಡ ನನಗೆ ಬೇಕಾಗಿಲ್ಲ ಅಂತೇಳಿ. ದಟ್ ಆಲ್ಸೋ ಯಾರಿಗೆ ಭಕ್ತರು, ವಿಷ್ಣು ಭಕ್ತರಿಗೆ, ವಿಷ್ಣುವಿನನ್ನೇ ಬೇಕು ಅಂತ ಹೇಳಿದವರಿಗೆ ಬಯಸಿದವರಿಗೆ ಇವು ಯಾವುದು ಬೇಕಾಗಿಲ್ಲ. ನ ಸಾರ್ವಭೌಮಂ, ಸಾರ್ವಭೌಮ ಅಂದ್ರೆ ಭೂಮಿಯನ್ನೆಲ್ಲ ಆಳುವುದು ಚಕ್ರವರ್ತಿ, ಚಕ್ರವರ್ತಿ ಅಂದ್ರೆ ಎಲ್ಲ ಲೋಕಗಳನ್ನು ಆಳುವ ಚಕ್ರವರ್ತಿ ಆಗಲಿ, ಎಲ್ಲ ಭೂಮಿಯನ್ನು ಆಳುವ ಚಕ್ರವರ್ತಿ ಪದವಿ ಆಗಲಿ, ಅದು ಯಾವುದು ಬೇಕಾಗಿಲ್ಲ. ನ ರಸಾಧಿಪತ್ಯಂ, ರಸಲೋಕ ಅಂತ ಹೇಳಿದ್ರೆ ಭೂಲೋಕ, ಭೂಲೋಕ, ಸ್ವಲೋಕ ಹೀಗೆ ಹೇಳಿದಂತೆ ರಸಲೋಕ ಒಂದು ಲೋಕ, ಆ ರಸಲೋಕದ ಆಧಿಪತ್ಯವು ಕೂಡ ಅವರು ಬಿಡುವುದಿಲ್ಲ. ನ ಯೋಗ ಸಿದ್ಧಿ, ಯೋಗ ಸಿದ್ಧಿ ಅಂತ ಹೇಳಿದ್ರೆ ಅಣಿಮಾದಿ ಲಕ್ಷಣ, ಯೋಗ ಸಿದ್ಧಿ ಅಂದ್ರೆ ಅಣಿಮ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯಂ, ಈಶತ್ವಂ, ವಶಿತ್ವಂ ಅಂತ ಹೇಳಿ ಅಷ್ಟ ಸಿದ್ಧಿಗಳು ಯಾವ್ದು, ಅಷ್ಟ ಸಿದ್ಧಿಗಳು, ನವನಿಧಿಗಳು ಇವೆಲ್ಲ ಇದೆ. ಈ ವಿಧವಾಗಿ ಈ ಅಷ್ಟ ಸಿದ್ಧಿ ನವನಿಧಿಗಳನ್ನು ಕೂಡ ಬಯಸುವುದಿಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನ ಯೋಗ ಸಿದ್ಧಿ, ಅವರಿಗೆ ಯೋಗ ಸಿದ್ಧಿಯೂ ಬೇಕಾಗಿಲ್ಲ, ಅಣಿಮಾದಿ ಅಷ್ಟ ಸಿದ್ಧಿಗಳು ಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಅಪುನರ್ಭವಂ, ಭವಂ ಅಂದ್ರೆ ಹುಟ್ಟುವುದು, ಪುನರ್ಭವಂ ಮತ್ತು ಹುಟ್ಟುವುದು, ಅಪುನರ್ಭವಂ ಅಂದ್ರೆ ಮತ್ತು ಮತ್ತು ಹುಟ್ಟುವುದು ಇಲ್ಲದಿರುವುದು, ಅಂದ್ರೆ ಸೆಸೇಷನ್ ಆಫ್ ಟೇಕಿಂಗ್ ಬರ್ತ್, ಹುಟ್ಟುವಿಕೆ ಇಲ್ಲದಿರುವುದು ಸ್ಥಿತಿ ಯಾವುದಿದೋ ಅದನ್ನು ಕೂಡ ಅವರು ಬೇಡುವುದಿಲ್ಲ. ಅಪುನರ್ಭವಂ ವಾ ವಾಂಚಂತಿ, ಅದು ನಾ ಅನ್ನೋದೆಲ್ಲಕ್ಕೆ ನಾಕ ಪುಷ್ಟಂ, ನ ಪಾರಮೇಷ್ಠ್ಯಂ, ನ ಸಾರ್ವಭೌಮಂ, ನ ರಸಾಧಿಪತ್ಯಂ, ನ ಯೋಗ ಸಿದ್ಧಿ, ಅಪುನರ್ಭವಂ ವಾ ವಾಂಚಂತಿ, ಅದು ಯಾವುದು ಅವರು ಬೇಡೋದಿಲ್ಲ. ಯಾರು ಬೇಡೋದಿಲ್ಲ? ತ್ವತ್ಪಾದ ರಜ ಪ್ರಪನ್ನಾಹ, ನಿನ್ನ ಪಾದ ಕಮಲಗಳಿಗೆ ಪ್ರಪನ್ನರಾದವರು, ಶರಣಾದವರು ಯಾರಿರ್ತಾರೋ ಅಂತಹ ನಿನ್ನ ಭಗವದ್ ಭಕ್ತರು ಅವರಿಗೆ ಅಂದ್ರೆ ನೋಡಿದ್ರೆ ಒಂದು ಏಕಾಂತ ಭಕ್ತಿಯ ಒಂದು ಭಾವನೆಯನ್ನು ಕೊಡ್ತಾ ಇದ್ದಾನೆ ಪುತ್ರ. ಅಷ್ಟು ಒಂದು ವಿಷ್ಣು ಭಕ್ತನಾಗಿದ್ದಾನೆ, ಪೂರ್ವ ಜನ್ಮದಲ್ಲಿಯೂ ವಿಷ್ಣು ಭಕ್ತ, ಆಮೇಲೆ ವೃತ್ರಾಸುರನಾಗಿ ಅಸುರನಾಗಿ ಜನ್ಮ ತಾಳಿದಾಗಲೂ ಕೂಡ ಆ ವಿಷ್ಣು ಭಕ್ತಿಯನ್ನು ಬಿಡಲೇ ಇಲ್ಲ, ಆ ವಿಷ್ಣು ಭಕ್ತಿಯಿಂದ ಅಷ್ಟು ತುಂಬಿದವನಾಗಿರ್ತಾನೆ. ಆದ ಕಾರಣದಿಂದಲೇ ಅಂತಹ ದೊಡ್ಡ ವಿಷ್ಣು ಭಕ್ತನಾದಂತಹ ವೃತ್ರಾಸುರನ ಸಂಹಾರ ಮಾಡಿದಾಗ ಇಂದ್ರನಿಗೆ ಬ್ರಹ್ಮತ್ಯಾ ದೋಷ ಹತ್ಕೊಂಡು ಬಿಡುತ್ತೆ. ಅದು ನೀವು ಕಥೆಯನ್ನು ಕೇಳಿ, ಆ ಬ್ರಹ್ಮತ್ಯಾ ದೋಷವನ್ನು ನಾಲ್ಕು ಭಾಗವನ್ನು ಮಾಡಿ ಹಂಚಿಕೊಡುವ ಆ ವಿಷಯವನ್ನು ನೀವೆಲ್ಲ ಕೇಳಿದ್ರ. ಅಷ್ಟು ದೊಡ್ಡ ವಿಷ್ಣು ಭಕ್ತನಾದ ಕಾರಣದಿಂದ ಅಂತಹ ವಿಷ್ಣು ಭಕ್ತವನ್ನು ಸಂಹಾರ ಮಾಡಿದಕ್ಕೆ ಇಂದ್ರನಿಗೆ ಆ ಬ್ರಹ್ಮತ್ಯಾ ದೋಷವು ಹತ್ತುಕೊಂತು ಅಂತ ಹೇಳಿ ನೀವು ಕೇಳಿದ್ದೀರಾ. ಅದರಿಂದ ಆ ವೃತ್ರಾಸುರನ ಹತ್ಯದಿಂದ ಮಿಕ್ಕವರೆಲ್ಲರೂ ಕೂಡ ಸಂತೋಷಿತರಾಗಿ ಹೋದ್ರು ಕೂಡ ಇಂದ್ರನಿಗೆ ಬಹಳ ದುಃಖ ಉಂಟಾಯಿತು ಅಂತ ಹೇಳಿ. ಅದಕ್ಕೆ ಯಾಕೆ ಇಂದ್ರನಿಗೆ ದುಃಖ ಬಂತು, ಯಾಕೆ ಎಲ್ಲರಿಗೂ ಸುಖ ಸಂತೋಷವಾದರು, ಇಂದ್ರನಿಗೆ ಮಾತ್ರ ಯಾಕೆ ದುಃಖ ಬಂತು ಅಂತ ಪರೀಕ್ಷಿತ್ ಮಹಾರಾಜ ಕೇಳಿದಾಗ ಅವಾಗ ಅದನ್ನು ವಿಸ್ತಾರ ಮಾಡ್ತಾ ಆ ಬ್ರಹ್ಮತ್ಯ ದೋಷ ಭಿನ್ನತ್ತು ಬರುತ್ತೆ ಆ ಇಂದ್ರನಿಗೆ. ಆವಾಗ ಇಂದ್ರದೇವರು ಬ್ರಹ್ಮದೇವರ ಆಜ್ಞೆಯಂತೆ ಅದನ್ನು ನಾಲ್ಕು ಭಾಗ ಮಾಡಿ ಹಂಚಿಕೊಡುವ ಪ್ರಸಂಗದಲ್ಲಿ ಕೇಳಿದ್ದೀರಾ. ಸೊ ಅಷ್ಟು ದೊಡ್ಡ ವಿಷ್ಣು ಭಕ್ತನಾದಂತಹ ಉತ್ತರಾಸುರನ ವೃತ್ತಾಂತದಲ್ಲಿ ಬರುವಂತಹ ಉತ್ತರಾಸುರ ಮಾಡುವಂತಹ ಭಗವಂತನ ಪರವಾದಂತಹ ಅರ್ಥಯುತವಾದಂತಹ ಶ್ಲೋಕ, ಎಷ್ಟು ಒಂದು ಭಗವಂತನ ಪಾದಕಮಲಗಳಿಗೆ ಎರಗಿದವರಿಗೆ ಯಾವುದರೂ ಬೇಕಾಗಿರೋದಿಲ್ಲ ಅನ್ನೋದನ್ನು ಸುಂದರವಾಗಿ ಹೇಳಿದ್ದಾನೆ ಉತ್ತರಾಸುರ. ನಾಥ ಪೃಷ್ಠಂ ನ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿ ರಪುನರ್ಭವಂ ವಾ ವಾಂಚಂತಿ ತ್ವತ್ಪಾದ ರಜ ಪ್ರಪನ್ನಾಹ ಅಂತ ಒಂದು ಪಾಠ, ಇಲ್ಲಾದ್ರೆ ನ ಯೋಗ ಸಿದ್ಧಿ ರಪುನರ್ಭವಂ ವಾ ಸಮಂಜಸಂ ತ್ವಾಂ ವಿರಹಯ್ಯ ಕಾಂಕ್ಷೆ ಅಂತ ಹೇಳಿ ಇದು ಇನ್ನೊಂದು. ಇದರ ಅರ್ಥ ಅಂತಂದ್ರೆ ನಾನು ನಿನ್ನನ್ನು ಅವೆಲ್ಲವೂ ಬೇಡ, ನನಗೆ ಬೇಕಾಗಿದ್ದು ವೈರಾಗ್ಯ ಬೇಕು, ನಿನ್ನ ಮೇಲೆ ಭಕ್ತಿ ಬೇಕು, ಅದನ್ನು ಮಾತ್ರ ನಾನು ಬೇಡ್ತೀನಿ ಅಷ್ಟೇ. ನನಗೆ ಬೇಕಾಗಿದ್ದು ಇವೆಲ್ಲ ಎಲ್ಲದರ ಮೇಲೆ ಆಶೆ ಬಿಡಬೇಕು, ನಿನ್ನ ಮೇಲೆ ಭಕ್ತಿಯನ್ನಿಡಬೇಕು, ಅದೇ ನನಗೆ ಯುಕ್ತಿಯುಕ್ತವಾದದ್ದು, ಅದೇ ನನಗೆ ಕೊಡು ಅಂತ ಹೇಳಿ ಅಷ್ಟೇ ನಾನು ಬೇಡ್ತೀನಿ ಅಂತ ಹೇಳಿ ಅದರ ಅರ್ಥ. ಈ ವಿಧವಾಗಿ ಈ ಶ್ಲೋಕದಲ್ಲಿ ಹೇಳುವಂತಹ ಈ ಭಾವನೆಯನ್ನು ಇವತ್ತು ಅನುಸಂಧಾನ ಮಾಡಿ ಆಯ್ತು. ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದು ಇಲ್ಲಿಗೆ ಆರನೇ ಸ್ಕಂದದ ಪದ್ಯಗಳೆಲ್ಲ ಮುಗಿದಿದೆ, ಏಳನೇ ಸ್ಕಂದದಲ್ಲಿ ಹೋಗ್ತೀವಿ. ಆ ಏಳನೇ ಸ್ಕಂದದಲ್ಲಿ ಪ್ರಹ್ಲಾದನ ಚರಿತ್ರೆ ಬರುತ್ತೆ. ಆ ಪ್ರಹ್ಲಾದ ಚರಿತ್ರೆಯಲ್ಲಿ ಬರುವಂತಹ ವೃತ್ತಾಂತ ವಿಷಯಗಳನ್ನು ನಾವು ನಾಳೆ ಕ್ಲಾಸ್ ಇರೋದಿಲ್ಲ, ನಾಳೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಸೊ ಆದ ಕಾರಣ ನಾಳೆ ಕ್ಲಾಸ್ ಇಲ್ಲ. ಮತ್ತು ನೆಕ್ಸ್ಟ್ ಕ್ಲಾಸ್ ಬುಧವಾರ, ನೆಕ್ಸ್ಟ್ ವೀಕ್ ನಲ್ಲಿ ಬುಧವಾರದ ನಾವು ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಸ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಅನುಸೂಚಿ ಭಾವ ಕರೋಮಿ ಸಕಲಂ ಪರಸ್ಮರೇ.